ಅಹಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೇತಿ ಋಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಕಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ ವಿಷಜಲಾಶಯ ಶರದುದಾಶಯೇ ಸಾಧು ಜಾತ ಸತ್ ಸರಸಿಜೋದರ ಶ್ರೀಮುಷಾ ದೃಶಾ ಸುರತನಾಥತೆ ಅಶುಲ್ಕದಾಸಿಕಾಃ ವರದ ನಿಘ್ನತೋ ನೇಹ ಕಿಂವಥಃ. ಇಷ್ಟು ಹೇಳಿ ವಿಷಜಲಾಶಯಾತ್ ವ್ಯಾಳರಾಕ್ಷಸಾತ್ ವರ್ಷಮಾರುತಾತ್ ವೈದ್ಯುತಾನಲಾತ್ ವೃಷಮಯಾದ್ಭಯಾತ್ ವಿಶ್ವತೋಮುಖಾತ್ ವೃಷಭತೆ ವಯಂ ರಕ್ಷಿತಾಮುಹು. ಎಷ್ಟತ್ತಿ ನೀನು ಕಾಪಾಡಿದ್ದೆ ನಮ್ಮನ್ನ, ಈಗ ನಮ್ಮ ಅನುಗ್ರಹ ಮಾಡು. ಮತ್ತೊಮ್ಮೆ ವಿಷಜಲಾಶಯ, ವಿಷಜಲದ ವಿಷಜಲಾಶಯ, ಜಲಾಶಯ ಅಂದ್ರೆ ಏನು? ಯಮುನಾ ನದಿಯಲ್ಲಿ ವಿಷ ಇತ್ತು, ಅದರಲ್ಲಿ ಕಾಳಿಯನಿಂದಾಗಿ ವಿಷ ಇತ್ತು. ಅಂತ ವಿಷಜಲಾಶಯದಿಂದ ವ್ಯಾಲ ರಾಕ್ಷಸ, ವ್ಯಾಲ ಅಂದ್ರೆ ಸರ್ಪ, ಅದೇ ರೀತಿ ಅನೇಕ ಹುಲಿ ಸಿಂಹ ಬದಲಾದ ರೂಪದ ರಾಕ್ಷಸರು, ಅವರಿಂದ ಅರ್ಥ ಹೇಳ್ತಾರೆ ಮುಂದೆ. ವರ್ಷ ಮಾರುತ, ಇಂದ್ರದೇವರು ಸೃಷ್ಟಿಸಿದಂತ ಭಯಾನಕವಾದ ಪ್ರಳಯಕಾಲದ ಮಳೆಯಿಂದ, ವೈದ್ಯುತ ಅನಲ ಕಾಡ್ಗಿಚ್ಚಿನಿಂದ, ಕಾಡ್ಗಿಚ್ಚಿನಿಂದ ಕಾಪಾಡಿದ್ದಿ. ವೃಷಮಯಾತ್ ಭಯಾತ್, ವೃಷಭಾಸುರ ಅಂತ ಒಬ್ಬ ರಾಕ್ಷಸ ಬರ್ತಾನೆ, ಗುಡಿ ರೂಪದಲ್ಲಿ ಬರ್ತಾನೆ, ಅವನಿಂದ ಕಾಪಾಡಿದ್ದಿ. ವಿಶ್ವತೋ ಮುಖಾತ್, ಅದೇ ಇದೆ ಅದಕ್ಕೆ ಆಲ್ ರೌಂಡ್ ಫಿಯರ್, ಎಲ್ಲ ಕಡೆಯಿಂದ ಭಯ ಬಂತು ನಮಗೆ. ಅದನ್ನೇನು ಮಾಡಿದೆ ವೃಷಭ, ಸರ್ವೋತ್ತಮನಾದ ನಾರಾಯಣ ಕೃಷ್ಣ, ತೇ ನಿನ್ನಿಂದ ಮುಹುಹು ಮತ್ತೆ ಮತ್ತೆ ವಯಂ ರಕ್ಷಿತಾಹ, ನಾವು ರಕ್ಷಿತರಾಗಿದ್ದೇವೆ. ನೀನು ನಮ್ಮನ್ನು ಎಷ್ಟತ್ತೆ ಕಾಪಾಡಿದ್ದೆ, ಪುನಃ ಪುನಃ ಕಾಪಾಡ್ತಾನೆ ಇದ್ದೆ ಹಾಗೆ, ಅದು ಇವತ್ತು ನಮ್ಮನ್ನು ಕಾಪಾಡು ನೋಡಿ. ಯಥಾ ಪೂರ್ವಂ ಅನೇಕವಾರಂ ಮಹಾ ವಿಪದ್ಭ್ಯಃ ಅಸ್ಮಾನ ರಕ್ಷೀಹಿ ತಥಾ ಅಧುನಾಪಿ ತದ್ವಿರಹ ಅನರ ಪರಿತಪ್ತಾನಾಂ ನೋ ರಕ್ಷಣಂ ಆಶು ದಿಶಾ ಇತ್ಯಾಶಯೇನ ವಿಷಯ. ಪೂರ್ವಂ ಅನೇಕವಾರಂ, ಹೇಗೆ ನೀನು ಹಿಂದೆ ಅನೇಕ ಸಲ, ವಾರ ಅಂದರೆ ಅನೇಕ ಸತ್ಯ, ಬಹುವಾರ ಅಂತೀವಲ್ಲ ಹಾಗೆ, ಅದು ಮಂಗಳವಾರ ಬುಧವಾರ ಇದ್ದ ಇನ್ನೊಂದು ಬಹುವಾರ ಅಂತ ಒಂದು ವಾರ ಇಲ್ಲ. ಏನು ಹೇಳಬೇಕದಕ್ಕೆ, ಅನೇಕ ವಾರ ಅಂದ್ರೆ ಏನರ್ಥ? ಅನೇಕ ಸರ್ತಿ, ಬಾರಿ ಬಾರಿಗೆ ಅಂತ, ಅದರಿಂದಲೇ ಬಂದಿದ್ದೆ. ವಾರ ಅಂಬದೇ ಬಾರ ಅಂತಾಗಿ ಬಾರಿ ಬಾರಿಗೆ ಅಂತ ಕನ್ನಡದಲ್ಲಿ ಬಂದಿದೆ. ಮಾ ಪೂರ್ವಂ ಅನೇಕ ವಾರ ಮಹಾವಿಪದ್ಯ, ಬಹಳ ದೊಡ್ಡ ಆಪತ್ತುಗಳಿಂದ ಅಸ್ಮಾನ್ ನಮ್ಮನ್ನ ಅರಕ್ಷಿ ಪಾಲಿಸಿದ್ದಿ, ರಕ್ಷಿಸಿದ್ದಿ. ತಥಾ ಅದೇ ರೀತಿ ಅಧುನಾಪಿ, ಈಗಲೂ ಸಹ ತ್ವದ್ ವಿರಹ ಅನಲ ಪರಿತಪ್ತಾನಾಂ, ನಿನ್ನ ವಿರಹಾಗ್ನಿಯಿಂದ ಬೆಂದು ಹೋಗಿರತಕ್ಕಂತಹ ನಹ ನಮ್ಮನ್ನ, ನಮ್ಮ ರಕ್ಷಣಂ ಆಶು ದಿಶಾ, ನಮಗೆ ರಕ್ಷಣೆಯನ್ನು ಬೇಗ ಮಾಡು ಅಂಥೇಳಿ, ಇತಿ ಆಶೆಯೇನ ಸ್ತುವಂತಿ ವಿಷಯ, ಈ ಭಾವದಿಂದ ಸ್ತೋತ್ರ ಮಾಡ್ತಿದ್ದಾರೆ. ವಿಷಜಲಾಶಯಾತ್ ವಿಷಯುಕ್ತ ಯಮುನಾ ಹೃದಾತ್, ವಿಷದಿಂದ ಕೂಡಿದ ಯಮುನಾ ನದಿಯ ಮಡುವಿನಿಂದ. ವ್ಯಾಲರಾಕ್ಷಸ, ವ್ಯಾಲಃ ಕ್ರೂರಃ, ರಾಕ್ಷಸ ತೃಣಾವರ್ತಃ ತಸ್ಮಾತ್, ಕ್ರೂರ ರಾಕ್ಷಸರುಗಳು. ವ್ಯಾಲ ಶಬ್ದಕ್ಕೆ ಅನೇಕ ಅರ್ಥ ಇದೆ, ಹಾವು ಅಂತಿದೆ, ಸುಲಿ ಅಂತಿದೆ, ಸಿಂಹ ಅಂತಿದೆ, ಇಲ್ಲಿ ಕ್ರೂರ ಅಂತ ಅರ್ಥ. ಕ್ರೂರ ರಾಕ್ಷಸ ತೃಣಾವರ್ತ ಮೊದಲಾದ ಅನೇಕರಿದ್ದಾರೆ, ಅವರೆಲ್ಲರಿಂದ ಕೂಡ ನಮ್ಮನ್ನು ಕಾಪಾಡಿದ್ದಿ. ವ್ಯಾಲಹ ನೋಡಿ, ಸರ್ಪೇ ನೃಪೇ ಕ್ರೂರೆ ಶ್ವಾಪದೆ ದುಷ್ಟದಂತಿನಿ ಉತ್ಪಲಮಾಲ, ಉತ್ಪಲಮಾಲ ಅಂತ ಒಂದು ಡಿಕ್ಷನರಿ, ಅದರಲ್ಲಿ ಹೇಳ್ತಾರೆ ಸರ್ಪ, ಆಮೇಲೆ ಕ್ರೂರ, ರಾಜ, ಶ್ವಾಪದ ಅಂದರೆ ಈ ಹುಲಿ ತೋಳ ಮೊದಲಾದವುಗಳು, ದುಷ್ಟದಂತಿ ಮದ್ದಾನೆ, ಇವಕ್ಕೆಲ್ಲ ಏನಂತ ಹೆಸರಿದೆ? ವ್ಯಾಲ ವ್ಯಾಲ ಅಂತ ಕರೀತಾರೆ. ಕೃಷ್ಣ ಎಲ್ಲದರಿಂದಲೂ ಕಾಪಾಡಿದ್ದಾನೆ. ವರ್ಷಯುಕ್ತ ಮಾರುತ, ವರ್ಷಯುಕ್ತ ಮಾರುತ, ಅಲ್ಲಿ ಏನಾಗಿತ್ತು ಗೊತ್ತಾ? ಇಂದ್ರದೇವರು ಬರೀ ಮಳೆ ಸುರಿಸಲಿಲ್ಲ, ಏನು ಸುರಿಸಿದ್ರು ಅವರು? ಬಿರುಗಾಳಿನೂ ತರಿಸಿದ್ರು. ಸೊ ಬಿರುಗಾಳಿಯಿಂದನೂ ಕಾಪಾಡಿದೆ, ಮಳೆಯಿಂದನೂ ಕಾಪಾಡಿದೆ. ಆದ್ದರಿಂದ ವರ್ಷ ಮಾರುತ, ಮಳೆಯಿಂದ ಬಿರುಗಾಳಿಯಿಂದ ಕಾಪಾಡಿದವನು ನೀನು. ವೈದ್ಯುತಾನಲ ಅಶನಿಪಾತ ಅಶನಿಪಾತ ಜ ಅಗ್ನೇಹೆ, ಒಂದು ಅದರಿಂದ ಹುಟ್ಟಿದಂಥ ಕಾಡ್ಗಿಚ್ಚಿನಿಂದ ಕಾಪಾಡಿದ್ದಿ. ಅಶನಿ ಅಂದರೆ ಸಿಡಿಲು, ಸಿಡಿಲು ಬಡಿದು ಬರ್ತಕ್ಕಂತಹ ದಾವಾನಲ, ಅದರಿಂದ ಬರತಕ್ಕಂತಹ ಅಗ್ನಿ, ಅದರಿಂದ ಕಾಪಾಡಿದ್ದಿ. ವೃಷಮಯಾತ್ ವೃಷೇಣ ವೃಷಭ ವತ್ಸಾಸುರೇಣ ಮತ್ತು ವೃಷಭಾಸುರೇಣ, ಮಯತೆ ಗಮ್ಯತೆ ಪ್ರಾಪ್ಯತೆ ಇತಿ ತಸ್ಮಾತ್ ಭಯಾತ್ ಭಯಗತೌ ಇತಿ ಧಾತು. ಈ ರೀತಿ ವೃಷಭಾಸುರ ವತ್ಸಾಸುರ ಬದಲಾದ ಅಸುರದಿಂದ ಕಾಪಾಡಿದ್ದಿ. ಕಿಂಬಹುನ ಹೇ ವೃಷಭ, ವೃಷಂ ಧರ್ಮಂ ಬಿಭರ್ತಿ ಇತಿ ತಥಾ. ವೃಷಭ ವೃಷ ಅಂದರೆ ಧರ್ಮ ಅಂತ ಅರ್ಥ. ವೃಷಂ ಬಿಭರ್ತಿ ಇತಿ ವೃಷಭ, ಧರ್ಮರಕ್ಷಕನಾದ ನೀನು ನಮ್ಮನ್ನು ಈಗ ರಕ್ಷಿಸೋದು ಧರ್ಮವಾದ್ದರಿಂದ ರಕ್ಷಿಸು. ವಿಶ್ವತೋ ಮುಖಾತ್ ಭಯಾತ್ ತೇ ವಯಂ ತೇ ತ್ವಯ ಮುಹುರ್ ವಯಂ ರಕ್ಷಿತಾಹ, ಅಂಥ ನಿನ್ನಿಂದ ನಾವು ಮತ್ತೆ ಮತ್ತೆ ರಕ್ಷಿತರಾಗಿದ್ದೇವೆ. ಧರ್ಮೇ ಶ್ರೇಷ್ಠೇ ಬಲೇ ವೃಷಃ ಇತ್ಯಭಿಧಾನಂ, ವೃಷ ಶಬ್ದಕ್ಕೆ ಧರ್ಮ ಅಂತ ಅರ್ಥ, ಶ್ರೇಷ್ಠ ಅಂತ ಅರ್ಥ, ಬಲ ಅಂತ ಅರ್ಥ. ಇದು ವೃಷಭ ಶಬ್ದಕ್ಕೆ ಅದಕ್ಕೆ ಈ ಅರ್ಥ ಮಾಡಿದ್ವಿ ಅಂತ ಹೇಳಿದ್ರು. ವಿಷಮಯಾತ್ ವಿಷ ಜಲಾಶಯಾತ್ ವ್ಯಾಳ ರಾಕ್ಷಸಾತ್ ವರ್ಷ ಮಾರುತಾತ್ ವೈದ್ಯುತಾನಲಾತ್ ವೃಷಮಯಾತ್ ಭಯಾತ್ ವಿಶ್ವತೋಮುಖಾತ್ ವೃಷಭತೆ ವಯಂ ರಕ್ಷಿತಾಮುಹು. ಸರಿಯಾಗಿ ಅಬ್ಸರ್ವ್ ಮಾಡಿ, ವಕಾರ ಎಷ್ಟು ಸತ್ ಬಂದಿದೆ ನೋಡಿದ್ರೆ. ವಿಷ ವಾಯಿದೆ, ವ್ಯಾಳ ಮತ್ತೆ ವಾಯಿದೆ, ವರ್ಷ ಮಾರುತ ವಾಯಿದೆ, ವೈದ್ಯುತಾನಲ ವಾಯಿದೆ, ವೃಷಭ ವಾಯಿದೆ, ವಿಶ್ವತೋ ಎಲ್ಲಿದೆ, ವೃಷಭ ಇದೆ, ವಯಂ ಇದೆ. ಎಷ್ಟು ಕಡೆ ವಕಾರ ಉಪಯೋಗಿಸಿದ್ದ. ವಾ ಅಂಬೋದನ್ನ ಏನಂತ ಕರೀತಾರೆ ಗೊತ್ತಾ? ಯಾರಾಲ ಯಾರಾವ ಏನ್ ಗೊತ್ತಾ? ಅವೆರಡು ಮೂರು ಎಲ್ಲಿ ಉಪಯೋಗಿಸ್ತೇವೆ? ಯಾರಾವನ ಕರಶುದ್ಧಿ, ಪ್ರತಿನಿತ್ಯ ಕರಶುದ್ಧಿ. ಮಂತ್ರ ಜಪ ಮಾಡ್ಬೇಕಾದ್ರೆ ಏನ್ ಮಾಡ್ಕೋಬೇಕು? ಕರಶುದ್ಧಿ ಮಾಡ್ಕೋಬೇಕು. ವಾಯುಬೀಜ, ಅಗ್ನಿಬೀಜ ಮತ್ತು ವರುಣ ಬೀಜ ಅಂತ ಕರೀತಾರೆ. ವಾ ಅಂಬದೇನದು? ವಾಯುಗ್ನಿ ವರುಣಾನಂತೂ ಬೀಜಾಹ ಬೀಜಾನಿ ಯರವಾ ಕ್ರಮ ಪದ್ಯ ಮಾಡದ ಟೀಕಾರ ಹೇಳ್ತಾರೆ. ಯಾ ಅಂದ್ರೆ ವಾಯುದೇವರು, ರ ಅಂದ್ರೆ ಅಗ್ನಿ, ಯಂ ರಂ ವಂ ಯಂ ರಂ ವಂ. ಯಾ ಅಂದ್ರೆ ವಾಯು, ರ ಅಂದ್ರೆ ಅಗ್ನಿ, ವಾ ಅಂದ್ರೆ ವರುಣ, ವರುಣ ಅಂದ್ರೆ ಅಮೃತ. ಅದು ಕೃಷ್ಣನ ಸ್ತೋತ್ರ ಮಾಡೋದಕ್ಕೋಸ್ಕರವಾಗಿ ಕೃಷ್ಣ ಜ್ಞಾನಾಮೃತ ಮೋಕ್ಷಾಮೃತ ಕೊಡೋನಾದ್ರಿಂದ ವಕಾರವನ್ನು ಉಪಯೋಗಿಸ್ತಾರೆ. ಅದಕ್ಕೆ ಆಚಾರ್ಯ ಒಂದೇ ಒಂದೇ ಮುಂದೆ ಶುರು ಮಾಡಿದ್ರು ದ್ವಾದಶ ಸ್ತೋತ್ರನ. ಯಾತಕ್ಕೆ ವಾ ಅಂಬೋದೇನದು? ಅಮೃತ ಬೀಜ. ನೈವೇದ್ಯ ಕಾಲಕ್ಕೆ ವಿಷ ಪರಿಹಾರಕ್ಕೋಸ್ಕರ ಏನ್ ಮಾಡಬೇಕು? ಒಂದೇ. ಅದಕ್ಕೆ ತುಂಬಾ ಅರ್ಜೆಂಟ್ ಇದ್ರೆ ಒಂದೇ ಅಂದ್ರು ದ್ವಾದಶ ಸ್ತೋತ್ರ ಒಂದು ಭಾಗ ಬಂದಾಗಾಯ್ತಲ್ಲ, ಹಿಡಿತಾ ಒಂದೇ ಒಂದೇ ಸದಾನಂದಂ ವಾಸುದೇವಂ ನಿರಂಜನಂ ಇಲ್ಲದೆ ನೈವೇದ್ಯ ಮಾಡಕ್ ಬರೋದಿಲ್ಲ. ತುಂಬಾ ಫಾಸ್ಟ್ ಆದ್ರೂ ಕೂಡ ಬಿಡಬಾರ. ಅದು ಅಮೃತ ಬೀಜದಿಂದ ಬಂದಿರತಕ್ಕಂಥದ್ದು. ಸಖಲು ವ್ಯಾಸ ಗೋಪಿಕಾನಂದನು ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮ ದೃಕ್ ವಿಘನ ಸಾರ್ಚಿತೋ ವಿಶ್ವಗುಪ್ತಯೇ ಸಖ ಉದೇಯಿವಾನ್ ಸಾತ್ವತಾಂಕುಲಿ. ಈಗ ಅರ್ಥ ಆಗಿದೆ ನೀವು ಯಾರು ಅಂತ ಹೇಳ್ತಾರೆ. ಈಗ ಯಾರೋ ಹುಡುಗ ನಮ್ಮನ್ನು ಮೆಚ್ಚಿ ಬಂದೆ ಅಂತ ತಿಳ್ಕೊಂಡಿದ್ವಿ ನಾವು. ಈಗ ಗೊತ್ತಾಗಿದೆ, ಸಖಲು ಗೋಪಿಕಾನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮ ದೃಕ್. ಇನ್ನೊಂದು ಪಾಠ ಇದೆ ಅದಕ್ಕೆ. ನಖಲು ಗೋಪಿಕಾನಂದನೋ ಭವಾನ್ ಅಂತ ಒಂದು ಪಾಠ, ಸಖಲು ಗೋಪಿಕಾನಂದನೋ ಒಂದು ಪಾಠ. ಎರಡಕ್ಕೂ ಅರ್ಥ ಒಂದೇನೆ. ಇದು ಹೇಗೆ ಹೇಳ್ತಾರೆ ಅಂದ್ರೆ, ಇದು ಕಾಕುಸ್ವರ ಅಂತ ಕರೀತಾರೆ. ನೀನು ಯಾರು ಗೊತ್ತಾ? ಸಖಲು ಗೋಪಿಕಾನಂದನ ಭವಾನ್, ನೀನು ಗೋಪಿಯ ಮಗನ ನೀನು ಅಲ್ವೇ ಅಲ್ಲ ಅಂತ ಅರ್ಥ. ನೀನು ಗೋಪಿಯ ಮಗನ ಅಲ್ಲ. ನಖಲು ಇದ್ರೆ ನೀನು ಗೋಪಿಯ ಮಗ ಅಲ್ವೇ ಅಲ್ಲ. ಇಲ್ಲಿ ಧ್ವನಿಯಲ್ಲಿ ಬಂದಿದೆ, ಅಲ್ಲಿ ವಾಕ್ಯದಲ್ಲಿ ಬಂದಿದೆ, ಇಷ್ಟೇ ಡಿಫರೆನ್ಸ್. ನಖಲು ಗೋಪಿಕಾ ಅಂದ್ರೆ ಯಶೋದೆ, ನೀನು ಯಶೋದೆಯ ಮಗನ ನೀನು ಅಲ್ಲ. ಯಾಕೆ? ಅಖಿಲ ದೇಹಿನ ಅಂತರಾತ್ಮ ದೃಕ್, ಎಲ್ಲಾ ಜೀವಿಗಳ ಅಂತರಾತ್ಮನಾಗಿರ್ತಕ್ಕಂತಹ ಅಂತರಾತ್ಮ ಅಂತರ ದೃಕ್, ಒಳಗೆ ಸ್ವಾಮಿಯಾಗಿದ್ದಿ, ಒಳಗೆಲ್ಲ ನೋಡ್ತಾ ಇದ್ದೀನಿ ಅಂತ. ನೀನು ವಿಘನಸಾರ್ಚಿತ. ವಿಘನಸ ಅಂದ್ರೆ ಯಾರು? ವಿಘನಸ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರಿಂದ ಪೂಜಿತನಾದ ನೀನು ಯಶೋದೆಯ ಮಗನ. ಬ್ರಹ್ಮದೇವರಿಂದ ಪೂಜಿತನಾದ ನೀನು ಅಂದ್ರೆ ಬ್ರಹ್ಮದೇವರ ಸೃಷ್ಟಿನೇ ನೀನಲ್ಲ ಅಂತ ಅರ್ಥ. ಬ್ರಹ್ಮದೇವರ ಸೃಷ್ಟಿನೇ ನೀನಲ್ಲ ಅಂದಮೇಲೆ ಇವರು ಯಶೋದೆ ಮೊದಲಾದವರು ಯಾರಿವರು? ಸೃಷ್ಟಿಯಲ್ಲಿ ಬಂದವರು. ಬ್ರಹ್ಮದೇವರೇ ಸೃಷ್ಟಿ ಮಾಡಿಲ್ಲ, ನಿನ್ನ ಯಶೋದೆ ಸೃಷ್ಟಿ ಮಾಡ್ತಾಳ? ಆದ್ರಿಂದ ಯಶೋದೆನೆಂದ ಮಗನಲ್ಲ ನೀನು. ಭವಾನ್ ಅಖಿಲ ದೇಹಿನ ಅಂತರಾತ್ಮ ಅದಕ್ಕೆ ವಿಘನ ಸಾರ್ಚಿತ. ನೀನು ಅವತಾರ ಮಾಡಿರೋದು ಯಾತಕ್ಕೆ ಗೊತ್ತಾ? ವಿಶ್ವಗುಪ್ತಯೇ. ವಿಶ್ವ ಅಂದ್ರೆ ಇಡೀ ಜಗತ್ತನ್ನ ಗುಪ್ತಯೇ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ. ಉದೇಯಿವಾನ್ ಸಾತ್ವತಾಂಕುಲೇ ಉದೇಯಿವಾನ್. ಯದುವಂಶದಲ್ಲಿ ಅವತಾರ ಮಾಡಿದ್ದೆ ಅಷ್ಟೇ ಹೊರತು ನೀನು ಹುಟ್ಟಿ ಬಂದವನಲ್ಲ, ಅವತಾರ ಮಾಡಿ ಬಂದವನು. ಹುಟ್ಟಿ ಬಂದವನಿಗೆ ತಂದೆ ತಾಯಿ ಯಾರು ಅಂತ ಕೇಳಬೇಕು. ಅವತಾರ ಮಾಡಿ ಬಂದವನಿಗೆ ಅದನ್ನ ಕೇಳಲೇಬಾರದು. ಆದ್ರಿಂದ ನೀನು ಹುಟ್ಟಿ ಬಂದವನಲ್ಲ, ನೀನು ಸಾಕ್ಷಾತ್ ನಾರಾಯಣ ಅಂತ ಹೇಳಿ ಸ್ತೋತ್ರ ಮಾಡ್ತಾನೆ. ಇದರಿಂದ ಏನಾಯ್ತು ಅಂದ್ರೆ, ಗೋಪಿಕಾಸ್ತ್ರೀಯರಿಗೆ ಕೃಷ್ಣನ ಬಗ್ಗೆ ಎವ್ರಿ ಮೊಮೆಂಟ್ ಧ್ಯಾನ ಜಾಸ್ತಿ ಆಗೋದನ್ನು ಕಾಣ್ತಾ ಇದ್ದೇನೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಧ್ಯಾನ ವೃದ್ಧಿ ಮಾಡ್ಕೋತಾ ಹೋಗ್ತಿದ್ದಾರೆ. ಅದು ಕೃಷ್ಣ ಅವರಿಗೆ ಅನುಗ್ರಹ ಮಾಡ್ತಾನೆ. ಗೋಪಿಗೀತ ಮುಗಿ ಹೋಯ್ತು, ಕೃಷ್ಣ ಏನ್ ಮಾಡ್ಬಿಡ್ತಾನೆ? ಕಾಣಿಸೇ ಬಿಡ್ತಾನೆ. ಸೊ ಅವ್ರ ಜ್ಞಾನವನ್ನ ಹೇಗೆ ಇಂಟೆನ್ಸಿವ್ ಮಾಡ್ಕೋತಾ ಹೋಗ್ತಾನೆ. ಗೋಪ್ಯ ಯಥಾ ಸ್ವತತ್ವ ಜ್ಞಾನಂ ವಿಜ್ಞಾಪಯತಿ ಸಾಯಿ ಹೇ ಸಖೇ. ಇವರು ಕೂಡ ಸಖ ಶಬ್ದ ಹಿಂದೆ ಅರ್ಥ ಬಂದಿದೆ ಈಗಾಗ್ಲೇನೆ. ಸಾತ್ವತಾಂ ಯದೂನಾಂ ಕುಲೇ ಉದೇಯಿವಾನ್ ಉದಯಂ ಪ್ರಾಪ್ತ ಸಾ ಭವಾನ್ ಗೋಪಿಕಾನಂದನ ಖಲು ಯಶೋದಾಸುತೋ ನಭವತಿ. ಖಲು ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ನೋ ಅಂತ ಅರ್ಥ. ಖಲು ಶಬ್ದಕ್ಕೆ ಅನೇಕ ಅವ್ಯಯ, ಅನೇಕ ಅವ್ಯಯಾನ ಅನೇಕ ಅರ್ಥತ್ವಾದಂತ ನಿಯಮ. ನೀನಲ್ಲ ಗೋಪಿಕಾನಂದನ ಅಲ್ಲ ನೀನು. ನಿಷೇಧೇ ವಾಗಲಂಕಾರೇ ವೀಪ್ಸನೇ ಅನುನಯೇ ಖಲು. ಅದು ಡಿಕ್ಷನರಿ ಕೋಟ್ ಮಾಡ್ತಾರೆ. ನಿಷೇಧೇ ವಾಗಲಂಕಾರೇ ವೀಪ್ಸನೇ ಅನುನಯೇ ಖಲು. ಖಲು ಶಬ್ದ ಇಷ್ಟು ಕಡೆ ಉಪಯೋಗಿಸ್ತಾರೆ, ಇಲ್ಲಿ ನಿಷೇಧಾರ್ಥದಲ್ಲಿ ಬಂದಿದೆ. ಇತ್ಯಭಿಧಾನಂ ಅತ್ರ ಹೇತು ಮುದೀರಯಂತಿ ಅಖಿಲೇತಿ. ಇಲ್ಲಿ ಕಾರಣ ಕೊಡ್ತಾರೆ, ಯಾತಕ್ಕೆ ಗೋಪಿಗೆ ಮಗನಲ್ಲ ನೀನು ಅಂದ್ರೆ, ಅಖಿಲ ದೇಹಿನಾಂ ಅಂತರಾತ್ಮಾಸನ್ ಪಶ್ಯತೀಸಿತ ತಥಾ. ಎಲ್ಲರಿಗೂ ಅಂತರಾತ್ಮನಾಗಿದ್ದಿ, ಸರ್ವಜ್ಞನಾಗಿದ್ದಿ, ಅಂತ ನೀನು ಹುಟ್ಟೋದೇನು ಬಂತು? ವಿಶ್ವಗುಪ್ತಯೇ ಜಗದ್ರಕ್ಷಾರ್ಥಂ ವಿಘನಸ ಬ್ರಹ್ಮಣ ಅರ್ಚಿತ ಸಂಪ್ರಾರ್ಥಿತ. ಬ್ರಹ್ಮದೇವರಿಂದ ಪ್ರಾರ್ಥಿತನಾಗಿ ಬಂದಿದ್ದೆ, ಅಂದಮೇಲೆ ಬ್ರಹ್ಮ ಸೃಷ್ಟಿಯಲ್ಲ. ನಕಲು ಇತ್ಯಪಿ ಪಾಠ ಅದನ್ನು ಹೇಳ್ಬಿಟ್ರು. ಸಕಲು ಅಂತ ಪಾಠ ಇರೋ ಹಾಗೆ ನಕಲು ಅಂತನೂ ಪಾಠ ಇದೆ. ನಕಲು ಗೋಪಿಕಾ ನಂದನೋ ಭವಾನ್ ಪಾಠ ಇದೆ ಅಂತ ಹೇಳಿ ತತ್ರ ಖಲು ವಾಕ್ಯಾಲಂಕಾರೆ. ಆಗ ಒಂದು ಪ್ರಶ್ನೆ ಬಂತು, ಖಲು ಶಬ್ದಕ್ಕೆ ಸಕಲು ಅಂತ ಇಟ್ಕೊಂಡಾಗ ಖಲು ಶಬ್ದಕ್ಕೆ ನಾ ಅಂತ ಅರ್ಥ, ನಾ ಅಂತಿದ್ದಾಗ ಖಲು ಶಬ್ದ ವಾಕ್ಯಾಲಂಕಾರಕ್ಕೆ ಅರ್ಥ. ಈಗ ಎರಡಕ್ಕೂ ನಾ ಮಾಡಿಬಿಟ್ರೆ ಪಾಸಿಟಿವ್ ಆಗಿಬಿಡುತ್ತೆ, ಮತ್ತೆ ಅದಕ್ಕೆ ಅರ್ಥ ಮಾಡಬಾರ್ದಾಗ ಅಂತ ವಾಕ್ಯ ಆಗ್ತವೆ ಹೇಳೋ ಕ್ರಮ ತೋರಿಸಿದೆ. ಸಕಲು ಗೋಪಿಕಾನಂದನೋ ಭವಾನ್ ಅಖಿಲ ದೇಹಿನಾ ಮಂತರಾತ್ಮ ದೃಕ್ ವಿಘನ ಸಾರ್ಥಿತೋ ವಿಶ್ವಗುಪ್ತಯೇ ಸಖ ಉದೇಯಿವಾನ್ ಸಾತ್ವತಾಂಕುಲೆ. ಇಲ್ಲಿ ನೋಡಿ ಖಕಾರ ಎಷ್ಟಕ್ಕೆ ಬಂದಿದೆ, ಸಾ ಖಲು ಗೋಪಿಕಾ ಕಾ ಖ ಎರಡು ಒಂದೇನೆ. ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮ ದೃಕ್ ವಿಖಾನ ಸಾರ್ಥಿತೋ ವಿಶ್ವಗುಪ್ತಯೇ ಸಖ ಉದೇಯಿವಾನ್ ಸಾತ್ವತಾಂಕುಲೆ. ಕುಲೆ ಮತ್ತೆ ಕೂ ಬಂತು, ಕಾ ಖಾಗಳ ಮತ್ತೆ ಹೇಳ್ತಾರೆ. ಕಾ ಅಂದ್ರೆ ಪರಮಾತ್ಮ ಆನಂದಪೂರ್ಣ. ಎಲ್ಲಿ ಬಂದಿದೆ ಅದೆಲ್ಲ? ಐತರೇಯದಲ್ಲಿ ಎಷ್ಟು ಹೇಳಿದ್ದಾರೆ ಪರಮಾತ್ಮನೆ ಕತರಹ. ದೇವರಿಗೆ ಏನಂತ ಹೆಸರಿದೆ? ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಏನಂತಿದೆ ದೇವರಿಗೆ? ಏಕೋ ನೈಕಃ ಸವಃ ಕಃ ಕಿಂ ಅಂತ ಹೇಳಿದ್ರೆ ಕಃ, ದೇವರಿಗೆ ಕಃ ಅಂತ ಹೆಸರು. ಕಃ ಅಂದ್ರೆ ಏನು? ಆನಂದಪೂರ್ಣ ಅಂತ. ಕಃ ಅಂದ್ರೆ ಆನಂದ, ಆನಂದಪೂರ್ಣನಾಗಿದ್ದಾನೆ ಅಂತ. ಅದಕ್ಕೆ ಕ ದೇವರನ್ನ ಪ್ರತಿಯೊಂದು ದೇವರಲ್ಲೂ ಸ್ವಾರಸ್ಯವನ್ನು ಹೇಳ್ತಾ ಹೋಗ್ತಾರೆ. ವಿರಚಿತಾಭಯಂ ವೃಷ್ಣಿ ವರ್ಯತೆ ಶರಣಮೇಯುಷಾಂ ಸಂಸ್ಕೃತೇರ್ಭಯಾತ್ ಕರಸರೋರುಹಂ ಕಾಂತ ಕಾಮದಂ ಶಿರಸಿ ಧೇಹಿನಃ ಶ್ರೀಕರಗ್ರಹಂ. ನಿಮ್ಮಿಂದ ಏನಾಗಬೇಕು ನಮಗೆ ಅಂತ ಕೇಳ್ಕೊತಾರೆ. ವಿರಚಿತಾಭಯಂ ವೃಷ್ಣಿವರ್ಯ ತೇ ಶರಣಂ ಈಯುಷಾಂ ಸಂಸ್ಕೃತೇ ಭಯ, ಅದೆಲ್ಲ ಪದವಿಭಾಗ. ಕರಸರೋರುಹಂ ಕಾಂತ ಕಾಮದಂ ಶಿರಸಿ ಧೇಹಿನಃ ಧೇಹಿ ನಃ ಶ್ರೀಕರಗ್ರಹಂ. ವಿರಚಿತಾಭಯಂ ಹೇ ವೃಷ್ಣಿವರ್ಯ, ವೃಷ್ಣಿ ಅಂದರೆ ಯಾದವರು, ವೃಷ್ಣಿವರ್ಯ ಅಂದರೆ ಯಾದವ ಶ್ರೇಷ್ಠನೇ. ಕೃಷ್ಣ ಯಾರೋ ರಘುಶ್ರೇಷ್ಠ, ರಾಮ ಯಾರೋ ರಘುಶ್ರೇಷ್ಠ, ಕೃಷ್ಣ ಯಾರೋ ಯದು ಶ್ರೇಷ್ಠ. ಆತ ರಾಘವ ರಾಮ, ಇದು ಯಾದವ ಕೃಷ್ಣ. ಅದಕ್ಕಾಗಿ ಯದುವಂಶಕ್ಕೆ ಹೈಯೆಸ್ಟ್ ಪೀಕಲ್ಲಿ ಅವ್ರಿಗೆ ಕೀರ್ತಿ ಬಂದಿದ್ದು ಯಾವಾಗ? ಕೃಷ್ಣಾವತಾರ ಮಾಡಿದಾಗ. ರಘುವಂಶಿಕ ಕೀರ್ತಿ ಯಾವಾಗ ಬಂತು? ರಾಮಾವತಾರವಾದಾಗ. ಅದಕ್ಕೆ ವೃಷ್ಣಿವರ್ಯ, ವೃಷ್ಣಿ ಶ್ರೇಷ್ಠ, ವರ್ಯ ಅಂದರೆ ಶ್ರೇಷ್ಠ. ತೇ ಶರಣಂ ಮೀಯೂಷಾಂ ಸಂಸ್ಕೃತೇರ್ಭಯಾತ್ ವಂಶ, ವೃಷ್ಣಿವಂಶ, ವೃಷ್ಣಿವಂಶ ಅಂಬುದು ಹೊರಗೆ, ಒಳಗಿನ ಅರ್ಥದಲ್ಲಿ ಎಲ್ಲ ಸಜ್ಜನರಲ್ಲಿ ದೇವತೆಗಳೇ ಶ್ರೇಷ್ಠ ಅಂತ. ನಾವೆಲ್ಲ ಯಾರು ಗೊತ್ತಾ? ಶರಣಂ ಮೀಯೂಷಾಂ, ಶರಣು ಹೊಕ್ಕವರು ನಾವು. ಶರಣಂ ಮೀಯೂಷಾಂ, ಶರಣು ಬಂದವರು. ಶರಣು ಬರ್ಬೇಕಾದ್ರೆ ಏನಾಗಿರ್ಬೇಕು? ನಮಗೊಂದು ಭಯ ಇರಬೇಕು. ಭಯ ಇದ್ದಾಗ ಶರಣಾಗಬೇಕು. ನಮಗೆ ಭಯ ಇದೆ, ಶರಣ ಹೊಂದಿದ್ದೇವೆ. ಏನು ಭಯ ಇದೆ? ಸಂಸ್ಕೃತೇರ್ ಭಯ, ಸಂಸಾರದ ಭಯ ಇದೆ. ಅದರಿಂದ ನಾವು ಬಂದಿದ್ದೇವೆ. ಇವತ್ತು ನಾವು ಯಾವ ರೋಗನೂ ಇಲ್ಲ ಅಂತ ತಿಳ್ಕೊಂಡ್ಬಿಡೋಣ. ಒಂದು ರೋಗನೂ ಇಲ್ಲ, ಬಟ್ ದೊಡ್ಡ ರೋಗ ಇದೆ. ಯಾವುದದು? ಸಂಸಾರನೇ ದೊಡ್ಡ ರೋಗ. ಅದಕ್ಕೆ ರೋಗಿಗಳಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗ್ಲೇಬಾರ್ದು. ಆಸ್ಪತ್ರೆಯಲ್ಲಿ ಯಾವ ವಾರ್ಡಲ್ಲಿದ್ದರೂ ಏನಂತ ಅರ್ಥ ಅವನು? ರೋಗಿನೇ. ಯಾವ ಎ ಕ್ಲಾಸು, ಬಿ ಕ್ಲಾಸು, ಯಾವ ಕ್ಲಾಸ್ ಆದರೂ ಕೂಡ ಅವನೇನು ಗ್ಯಾರಂಟಿ? ರೋಗಿ ಎಂಬುದು ಯಾವ ಗ್ಯಾರಂಟಿನೋ? ಸಂಸಾರದಲ್ಲಿ ಇದ್ಮೇಲೆ ಒಂದು ದೊಡ್ಡ ರೋಗ ನಮಗಿದೆ. ಯಾವುದದು? ಭವರೋಗ. ಉಳಿದೆಲ್ಲ ಸೆಕೆಂಡರಿ ರೋಗಗಳು. ಸಂಸ್ಕೃತಿಯ ಭಯದಿಂದ ಬೇರೆ ರೋಗ ಬಂದರೆ ಯಾವ್ಯಾವ ವೈದ್ಯರು ಪರಿಹಾರ ಮಾಡ್ತಾರೆ? ಭವರೋಗ ವೈದ್ಯ ಯಾರು ಅಂದರೆ ಹರಿ ಒಬ್ಬನೇ, ಯಾರೂ ಇಲ್ಲ. ಸಂಸ್ಕೃತೇರ್ ಭಯ ಕರಸರೋರುಹಂ ತೇ, ನಿನ್ನ ಸಂಸಾರದ ಭಯದಿಂದಾಗಿ ಶರಣು ಬಂದಿರತಕ್ಕಂತಹ ನಮ್ಮನ್ನ ನಮಗೆ ನೀನು ತೇ ಸರೋರುಹಂ ಕರಸರೋರುಹಂ. ಸರೋರುಹ ಅಂದ್ರೆ ಏನು? ಕಮಲ. ಸರೋವರದಲ್ಲಿ ಬೆಳೆದ್ರೆ ಸರೋರುಹ ಕಮಲ. ಸರಸಿಜ ಬಂದಿದೆ, ಶರದು ದಾಸೆಯೇ ಜಾತ, ಸಾಧು ಜಾತ ಅಂತ ಹೇಳ್ತಾ ಅದೇ ಅರ್ಥನೆ. ಕರ ಅಂದ್ರೆ ಕೈ. ನಿನ್ನ ಕರಕಮಲವನ್ನು, ನಿನ್ನ ಕರಕಮಲವನ್ನು ಶಿರಸಿ ದೇಹಿ ನಮ್ಮ ತಲೆ ಮೇಲೆ ಇಡು. ಅದು ಅನುಗ್ರಹ ಮಾಡುವಂತ ಅರ್ಥ. ನಿಮ್ಮ ಕೈಯನ್ನು ನಾವು ತಲೆ ಮೇಲೆ ಇಡು. ಕಾಂತ, ಕಾಂತ ಇಟ್ಕೊಂಡೆ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ. ಕಾಂತ ಅಂದ್ರೇನು? ಮನೋಹರ ಅಂತ. ಕಾಂತ ಲಕ್ಷ್ಮೀಕಾಂತ, ಲಕ್ಷ್ಮೀ ಮನೋಹರ. ಕಾಂತ ಶಬ್ದಕ್ಕೆ ಪತಿ ಅಂತ ಇನ್ನೊಂದು ಅರ್ಥ. ಇಲ್ಲಿ ಕಾಂತ ಅಂತ ಹೇಳಿದ್ರೆ ಪತಿ ಮತ್ತು ಮನೋಹರ, ಎರಡರ್ಥನೂ ತಗೋಬೇಕು. ಪತಿ ಅಂತ ಕರೀಲಿಕ್ಕೆ ಕೊಂಡಾಗ ರಮಾದೇವಿಯರನ್ನು ಪತಿ ಅಂತ ಕರೀತಾರೆ. ಲಕ್ಷ್ಮೀಪತಿ ನಾರಾಯಣನಾದ್ರಿಂದ ಹೇ ಕಾಂತ ಕಾಮದಂ ಶಿರಸಿ ದೇಹಿನಃ. ತಲೆ ಮೇಲೆ ಕೈ ಇಡುವಂತಷ್ಟು ಏನಾಯ್ತು? ತಲೆ ಮೇಲೆ ಕೈ ಇಟ್ಟರೆ ಏನಾಗುತ್ತೆ? ಯಾರೋ ಕೈ ಇಟ್ಟರೆ ತಲೆ ಮೇಲೆ ಕೈ ಇಟ್ಟ ಅಂದ್ರೆ ಹಾಳು ಮಾಡ್ದ ಅಂತ ಅರ್ಥ. ಮೆಲ್ಲ ತಲೆ ಮೇಲೆ ಕೈ ಇಟ್ಟ, ಕಿವಿಯಲ್ಲಿ ಹೂ ಬಿಟ್ಟ ಅಂತ ಇಳಿ ಎಂಸವೆಲ್ಲ. ದೇವ್ರ ಕೈ ಇಟ್ಟರೆ ಏನಾಗುತ್ತೆ ಗೊತ್ತಾ? ಕಾಮದಂ. ತಲೆ ಮೇಲೆ ಕೈ ಇಟ್ಟ ಅಂದ್ರೆ ಕೇಳಿ ಎಲ್ಲ ಸಿಕ್ತು ಅಂತಾನೆ ಅರ್ಥ. ಕಾಮದಂ, ಕಾಮ ವಿಷ್ಣು ಕಾಮ ಅಂದ್ರೆ ಬಯಸಿತ್ತು, ಅದನ್ನು ಬಯಸಿದ್ದೆಲ್ಲ ಸಿಕ್ಕಿಬಿಡುತ್ತೆ. ಆದ್ರಿಂದ ತಲೆ ಮೇಲೆ ಕೈ ಇಟ್ಟರೆ ಆಯ್ತು ನೀನು. ಕಾಮದಂ ಶಿರಸಿ ದೇಹಿನಃ, ತಲೆ ಮೇಲೆ ಇಡು ಆ ಕರದ ವೈಶಿಷ್ಟ್ಯ. ಅಂತಿಂತ ಕೈ ಅಲ್ಲ ಅದು, ಶ್ರೀಕರಗ್ರಹಂ, ಲಕ್ಷ್ಮೀದೇವಿ ತಲೆ ಮೇಲೆ ಕೈ ಇಡತಕ್ಕಂಥ ಕೈ ಅದು. ಅಷ್ಟೇ ಅಲ್ಲ, ಶ್ರೀಕರವಾದ ಗ್ರಹ, ಸಂಪತ್ಕರವಾದ ಕೈ ಅದು. ಅದ ಕಲೆ ನಮ್ಮ ತಲೆ ಮೇಲೆ ಕೈ ಇಟ್ಟುಬಿಡು ಅಂತ ಹೇಳ್ತಾರೆ. ಶಿರಸಿ ದೇಹಿನಃ ಶ್ರೀಕರಗ್ರಹಂ ವಿಶಿಷ್ಟಾನಾಂ ವಿಶಿಷ್ಟ ವಿಶಿಷ್ಟ ಅಭೀಷ್ಟ ವಿರಚಿತಾಭಯಂ. ಈಗಾಗಲೇ ಎಷ್ಟು ಅಭಯ ಕೊಟ್ಟಾಗಿದೆ, ಪೂರ್ತಿ ಅಭಯ ಕೊಟ್ಟು ತಲೆ ಮೇಲೆ ಕೈಟ್ಟು ಪೂರ್ತಿ ಅಭಯ ಕೊಟ್ಟಾಗಲೆಕ್ಕ. ಶಿಷ್ಟಾನಾಂ ವಿಶಿಷ್ಟ ಅಭೀಷ್ಟಪ್ರದಂ ಪ್ರಿಯತಮಂ ಸ್ವಾಭೀಷ್ಟ ಪ್ರಾಪ್ತ್ಯರ್ಥಂ ಅಭಿಷ್ಟುವಂತಿ ವಿರಚಿತೇತಿ. ಕಾಂತ, ಹೇ ಕಾಂತ, ಕಮನೀಯ, ಕಮನೀಯ, ಕಾಂತ, ಮನೋಹರ, ಎಲ್ಲ ಪರ್ಯಾಯ ಪದಗಳು. ಕಮನೀಯ ಅಂದರೆ ಹಳ್ಳಿಗಳಲ್ಲೆಲ್ಲ ತುಂಬ ಚೆನ್ನಾಗಿರೋ ಕಮ್ಮಗಿರಿ ಅಂತ ಕರೀತಾರೆ. ಸಂಸ್ಕೃತ ಪದ ಅದು, ಕಮ್ಮಗೆ ಕಮನೀಯವಾಗಿದೆ ಅಂತ ಅರ್ಥ ಸಂಸ್ಕೃತ ಪದ. ವೃಷ್ಣಿವರ್ಯ ಸಂಸ್ಕೃತೇರ್ಭಯಾತ್ ತೇ ಶರಣಂ ಮಯೂಷಾಂ ಪ್ರಾಪ್ತಾನಾಂ ವಿರಚಿತ ಅಭಯಂ ವಿರಚಿತಂ ಅಭಯಂ ಏನ ತತ್ತಥಾ ಕಾಮದಂ ಅಭೀಷ್ಟದಂ ಶ್ರೀಯಃಕರಂ ಗೃಹಾತೀತಿ. ಲಾಲಕ್ಷ್ಮಿಯ ಕೈ ಹಿಡಿತಕ್ಕಂಥ ಕೈ ನಿಂದು, ಅಂಥ ಕೈ ನಮ್ಮ ತಲೆ ಮೇಲೆ ಇಡು. ಶ್ರೀಕರಗ್ರಹಂ ಕರಸರೋರಹಂ ಕರಕಮಲಂ ನಹ ಶಿರಸಿ ಧೇಹಿ ನಿಧೇಹಿ, ತಲೆ ಮೇಲೆ ಕೈ ಇಟ್ಟು ಬಿಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಒಂದೊಂದು ಹಂತದಲ್ಲಿ ಮುಂದೆ ಹೋಗ್ತಾ ಬರ್ತಾರೆ ಅವರು ಪ್ರಾರ್ಥನೆ ಮಾಡೋದು. ಒಂದೊಂದು ಸ್ಟೇಜಲ್ಲೂ ಕೂಡ ಭಕ್ತಿ ಉದ್ರೇಕವನ್ನು ತೋರಿಸ್ತಾ ಹೋಗ್ತಾರೆ. ವಿರಸಿತಾಭಯಂ ವೃಷ್ಣಿವರ್ಯತೆ ಶರಣ ಮೇಯೂಷಾಂ ಸಂಸ್ಕೃತೇರ್ಭಯಾತ್ ಕರಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನಃ ಶ್ರೀಕರಗ್ರಹಂ. ಇಲ್ಲೂ ಹಾಗೆ ಕರ ಸರೋರುಹ ಕಾಂತ ಕಾಮದ ನಹ ಶ್ರೀಕರಗ್ರಹ ಎಷ್ಟು ಕಡೆ ಉಪಯೋಗಿಸ್ತಾರೆ ಅಲ್ಲಿ. ವಿರಚಿತ ವಿ ವೃಷ್ಟಿವರ್ಯ ಶರಣಮಯೂಷಾಂ ಸಂಸ್ಕೃತೇರ್ಭಯಾತ್ ಪ್ರಣತ ದೇಹಿನಾಂ ಪಾಪಕರ್ಷನಂ ತೃಣಚರಾನುಗಂ ಶ್ರೀನಿಕೇತನಂ ಫಣಿಫಣಾರ್ಪಿತಂ ತೇ ಪದಾಂಬುಜಂ ಕೃಣುಕುಚೇಶುನಃ ಕೃಂಧಿ ಹೃಚ್ಛಯಂ. ಏನು ಸಂಸ್ಕೃತದಲ್ಲಿ ಸಂಸ್ಕೃತಿ ಅಂದ್ರೆ ಯಾವ ಪದ ನಡೆಯುತ್ತೆ ಹೇಳಿ ನೋಡಂತ. ಸಂಸ್ಕೃತಿ ಅನ್ನೋ ಪದ ಹೇಗೆ ನಡೆಯುತ್ತೆ? ಶ್ರುತಿ ಶಬ್ದ ಮತಿ ಶಬ್ದದಂತೆ. ಸಂಸ್ಕೃತಿ ಹೇ ಮತೇ ಹೇ, ಸಂಸ್ಕೃತಿ ಅಂದ್ರೆ ಸಂಸಾರ, ಅದು ಪಂಚವಿಭಕ್ತಿ ಏಕವಚನ. ಸಂಸಾರದ ಭಯದ ಸಂಸಾರದ ದೆಸೆಯಿಂದಾದ ಭಯದಿಂದ ನಾವು ನೊಂದಿನ ಹತ್ರ ಬಂದಿದ್ದೇವೆ, ಗೊತ್ತಾಯ್ತಾ? ಅದು ಯಾವ ವಿಭಕ್ತಿ ಅಂತ ಹೇಳಬೇಕು? ಪಂಚವಿಭಕ್ತಿ ಏಕವಚನ. ಅದರಲ್ಲಿ ಸಂಸ್ಕೃತಿ ಹೇ ಭಯಾತ್ ಸಂಸಾರ 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 ಪುಲ್ಲಿಂಗ ಸಂಸಾರಸ್ಯ, ಇದು ಸ್ತ್ರೀಲಿಂಗ ಸಂಸ್ಕೃತಿ. ಪಣತ ದೇಹಿನಾಂ ಪಾಪಕರ್ಷನಂ ತೃಣಚರಾನುಗಂ ಶ್ರೀನಿಕೇತನಂ ಫಣಿಪಣಾರ್ಪಿತಂ ತೇ ಪದಾಂಬುಜಂ ತೃಣುಕುಚೇಶು ನಹ ಕೃಂಧಿ ಹೃಚ್ಛಯಂ. ಇಲ್ಲಿ ಇನ್ನೊಂದು ಅಡ್ವಾನ್ಸ್ ಮಾಡಿದ್ರೀಗ, ತಲೆ ಮೇಲೆ ಕೈ ಇಡು ಅಂದ್ರಲ್ಲ, ಕಾಲಿಡೆ ಈಗ ನೋಡಿ. ಫಣಿಪಣಾರ್ಪಿತಂ ತೇ ಪದಾಂಬುಜಂ ತೃಣಚರಾನುಗಂ ಶ್ರೀನಿಕೇತನಂ ತೇ ಪದಾಂಬುಜಂ. ಇಲ್ಲಿ ಕರಕಮಲ ಕರಸರೋರಹ, ಪದಾಂಬುಜ ಪದಕಮಲ, ಪಾದವು ಕಮಲ ಕೈಯು ಕಮಲ, ದೇವರ ಎಲ್ಲ ಭಾಗಗಳು ಕಮಲ ಇದ್ದಾಗೆ, ಎಲ್ಲ ಭಾಗಗಳು ಕಮಲ. ಎಲ್ಲಿ ಬಂದಿದೆ ಆ ಶ್ಲೋಕ ನೆನಪಿದೆಯಾ? ದೇವರ ಎಲ್ಲ ಅವಯವಗಳು ಕಮಲ ಇದ್ದಾಗಿದೆ. ಆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ಪಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಅದು ಮುಕುಂದ ಸ್ತೋತ್ರ ಅಂತಾನೆ ಹೆಸರು ಅದಕ್ಕೆ. ಅಲ್ಲಿ ಹೇಳ್ತಾರೆ, ಕರಾರವಿಂದ ಪದಾರವಿಂದ ಮುಖಾರವಿಂದ. ಕೃಷ್ಣ ಪಾದರೂಪದಲ್ಲಿ ಮಲಗಿದ್ದಾನೆ, ತನ್ನ ಕಾಲನ್ನು ಹಿಡ್ಕೊಂಡು ಬಾಯಲ್ಲಿಟ್ಕೊಂಡು ಚೀಪ್ತಾ ಇದ್ದಾನೆ. ಅದಕ್ಕೆ ಕರಾರವಿಂದೇನ ಪದಾರವಿಂದಂ, ಕೈ ಎಂಬ ಕಮಲದಿಂದ ಪಾದ ಎಂಬ ಕಮಲವನ್ನು ಮುಖ ಎಂಬ ಕಮಲದೊಳಗೆ ಇಟ್ಕೊಂಡಿರ್ತಕ್ಕಂಥ ಕೃಷ್ಣನನ್ನು ಸ್ಮರಣೆ ಮಾಡ್ತೇನೆ. ಅದನ್ನು ಹೇಳೋದಕ್ಕೆ ಇಲ್ಲಿ ಕರಸರೋರುಹ ಪ್ರಣತ ದೇಹಿನ ಶ್ರೀಪದ ಆಚಾರ್ಯರು ದ್ವಾದಶಸ್ತೋತ್ರದಲ್ಲೂ ಕೂಡ ಇದೇ ಮಾತನ್ನು ಹೇಳ್ತಾರೆ. ಪರಮಾತ್ಮನ ಪಾದ ಹೇಗಿದೆ ಅಂದರೆ, ನಮಾಮಿ ನಿಖಿಲಾಧೀಶ ಕಿರೀಟಾ ಕೃಷ್ಣ ಪೀಠವತ್ ಉತ್ತಮ ಶಮನೇರ್ಕಾಪಂ ಶ್ರೀಪತೇಹೇ ಪಾದ ಪಂಕಜಂ. ಪರಮಾತ್ಮನ ಪಾದ ಕಮಲ, ಪ್ರತಿಯೊಂದು ಕಮಲಗಳೇ ಪರಮಾತ್ಮ. ಪರಣೀಯ ಮುರೋ ವಿಷ್ಣು ಇಂದಿರಾ ವಾಸಮುತ್ತಮಂ ಅಲ್ಲಿ ಹೇಳ್ತಾ, ಅಲ್ಲೂ ಪರಮಾತ್ಮನ ವೈಭವ ಅನಂತಾನಂತ ಚಂದ್ರಪ್ರಕಾಶ ಅಂತ ವರ್ಣನೆ ಮಾಡ್ತಾರೆ. ಎಲ್ಲದಕ್ಕೆ ಯಾವುದಕ್ಕೆ ಹೊರಿಸಿದ್ರು ದೇವರು ಇನ್ನೂ ಮೇಲೆ ಇರ್ತಾನೆ. ಏನು ಮುಖ ಪಂಕಜ ಕರಕಂಪಜ, ಆಮೇಲೆ ಪ್ರತಿಯೊಂದು ಯಾವ ತಗೊಂಡು ದೇವರ ಪಂಕಜನೇ. ಪಂಕಜ ಶಬ್ದ ದೃಷ್ಟಾಂತ ಏನು ಅಂದರೆ ಎರಡರ್ಥ. ಪಂಕಜ ಎಂಬುದು ಮನೋಹರ ಅಂತ ಒಂದರ್ಥ, ಇನ್ನು ಲಕ್ಷ್ಮೀ ಸನ್ನಿಧಾನ ಅಂತ ಇನ್ನೊಂದು ಅರ್ಥ. ಪರಮಾತ್ಮನ ಪ್ರತಿ ಸ್ಥಳದಲ್ಲೂ ಯಾರಿದ್ದಾರೆ? ಅದೇ ಅಭಾದಿಸ್ತೋತ್ರ ಓದಿ ನೀವು, ಪ್ರತಿ ಇದರಲ್ಲೂ ಲಕ್ಷ್ಮೀ ಇರೋದನ್ನು ಹೇಳ್ತಾರೆ. ಪಾದ ಪಂಕಜಂ ಅಂತ ಹೇಳಿದ್ರು, ಶ್ರೀಪತಿ ಪಾದ ಶ್ರೀಪತಿ ಅಂತ ಹೇಳಿದಾಗ ಮುಗಿದೋಯಿತು. ಆಮೇಲೆ ಜಾಂಬೂನ ದಾಂಬರಾಧಾರಂ ನಿತಂಬಂ ಚಿಂತೆಮೀಸಿತು ಅನ ಮತ್ತೆ ಜಾಂಬೂನ ದಾಂಬಾರಾದ ಸರಳ ಮಂಜೀರ ಸಂವೀತಂ ಆರೂಢಂ ಜಗದಂಬಯ. ಲಕ್ಷ್ಮೀದೇವಿ ಅಲ್ಲಿ ಕೂತಿದ್ದಾರೆ ಅಂತ ಹೇಳಿದರು. ಆಮೇಲೆ ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸ ಉತ್ತಮಂ, ವಕ್ಷಸ್ಥಳ ನೋಡಿ ಅಲ್ಲಿ ಲಕ್ಷ್ಮಿ ಇದ್ದಾರೆ ಮತ್ತೆ ಆಮೇಲೆ ಯಾವ ತೋಟಕ್ಕೂ ಲಕ್ಷ್ಮಿ ಇರಲೇಬೇಕು. ಇದು ಲಕ್ಷ್ಮಿ ಸರ್ವಾಂಗದಲ್ಲೂ ಪೂಜೆ ಮಾಡ್ತಾರೆ ಅಂತ. ಬ್ರಹ್ಮದೇವರಿಗೆ ಸರ್ವಾಂಗ ಸಾಯುಜ್ಯ ಇದೆ, ಲಕ್ಷ್ಮೀದೇವಿಗೆ ಸರ್ವಾಂಗದಲ್ಲಿ ನೆಲೆಸಿ ಪೂಜೆ ಮಾಡೋ ವಿಶೇಷ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ. ಅದಕ್ಕಾಗಿಯೇ ಆ ಮಾತು ಹೇಳೋದು ಸ್ವಾರಸ್ಯ ಇದೆ. ಇದಿಟ್ಕೊಂಡೇ ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಆ ಮಾತು ಅರ್ಥ ಆಗುತ್ತೆ. ಫಣಿಫಣ ಅರ್ಪಿತಂ ತೇ ಪದ ಅಂಬುಜಂ ಪ್ರಣತ ದೇಹಿನಾಂ ಪಾಪ ಕರ್ಶನಂ. ಎಂಥವನು ಗೊತ್ತಾ ನೀನು? ಪ್ರಣತ ದೇಹಿನಾಂ, ಪ್ರಣತಾ ಈ ದೇಹಿನಃ ತೇಷಾಂ, ಯಾವ ದೀವಿಗಳು ನಿನ್ನ ಪಾದಕ್ಕೆ ಬಿದ್ದಿರ್ತಾರೆ ಅವರ ಪಾಪ ಕರ್ಶನಂ, ಪಾಪಗಳನ್ನ ಏನ್ ಮಾಡ್ತೀನಿ ನೀನು? ಕ್ರಶ್ ಮಾಡಿಬಿಡ್ತೀಯ. ಪಾಪ ಕರ್ಶನಂ, ಪಾಪಗಳನ್ನ ಬರೀ ಇದಲ್ಲ, ಕ್ರಶ್ ಅಂದ್ರೆ ಮತ್ತೆ ಅಪ್ಪಚ್ಚಿ ಆಗಿಬಿಡ್ಬೇಕು, ಏನ್ ಮಾಡಕ್ ಬರದೇ ಇಲ್ಲ ಆ ರೀತಿ ಮಾಡಿಬಿಡ್ತೀಯ. ಪ್ರಣತ ದೇಹಿನಾಂ ಪಾಪ ಕರ್ಶನಂ ತೃಣಚಾರ ಅನುಗಮ್ ಶ್ರೀನಿಕೇತನಂ. ತೃಣಚಾರ ಅನುಗಮ್ ಶ್ರೀನಿಕೇತನ್, ತೃಣಚಾರಗಳು ಅಂದ್ರೆ ಯಾವುದು? ಗೋವುಗಳು. ಅವುಗಳ ಹಿಂದೆ ರಕ್ಷಕನಾಗಿರ್ತಕ್ಕಂಥ ರೂಪ ನೀನು. ತೃಣಚಾರ ಅನುಗ ಶ್ರೀನಿಕೇತನಂ, ಮಹಾವಿಷ್ಣು ನೆಲೆಸಿರತಕ್ಕಂತಹ ಶ್ರೀಗೆ ನಿಕೇತನ. ನಿಕೇತನ ಅಂದ್ರೆ ಮನೆ. ಶ್ರೀಗೆ ನಿಕೇತನ, ಮಹಾಲಕ್ಷ್ಮಿಯ ವಾಸಸ್ಥಾನ, ನಿನ್ನ ಪಾದವ ವಾಸಸ್ಥಾನ, ವಕ್ಷ ವಾಸಸ್ಥಾನ, ಸರ್ವಾಂಗಗಳು ವಾಸಸ್ಥಾನ. ಫಣಿಫಣಾರ್ಪಿತಂ, ಅದು ಪಾದ ಏನ್ ಮಾಡಿದ್ದೆ ನೀನೀಗ? ಫಣಿಫಣ ಅರ್ಪಿತಂ. ಫಣಿ ಅಂದ್ರೆ ಯಾರೋ ಕಾಳಿಯ, ಫಣಿ ಅಂದ್ರೆ ಹಾವು, ಫಣ ಅಂದ್ರೆ ಹೆಡೆ, ಫಣ ಅಂದ್ರೆ ಹೆಡೆ. ಹೆಡೆ ಇರೋದು ಧನ ಧನಿ ಹೇಗೋ ಫಣ ಫಣಿ ಹಾಗೆ. ಫಣ ಅಂದ್ರೆ ಹೆಡೆ, ಹೆಡೆ ಇರೋ ಎಲ್ಲ ಹೆಡೆಗಳಿಗೆ ಹಾವುಗಳಿಗೆ ಹೆಡೆ ಇರೋದಿಲ್ಲ. ಯಾವುದಕ್ಕೆ ಹೆಡೆ ಇರೋದು? ನಾಗಹಾವಿ ಮಾತ್ರ, ಬೇರೆದಕ್ಕೆ ಹೆಡೆ ಇರೋದಿಲ್ಲ. ಅದಕ್ಕೆ ನಾಗ ಅದು, ಐದು ಹೆಡೆಗಳ ನಾಗ ಅದು. ಅದಕ್ಕೆ ಫಣಿ ಫಣಾರ್ಪಿತಂ, ಬರೀ ನಾಗಾರ್ಪಿತಂ ಅಂದ್ರೆ ಈ ಕೇರಿ ಹಾವು ಅಂತಿರುತ್ತೆ, ಅದೇನ್ ಮಾಡೋದಿಲ್ಲ, ಯಾರು ಬೇಕಾದ್ರೆ ಹಿಡ್ಕೊಂಡು ಹೋಗ್ಬೋದು, ಅದೇನು ಕಚ್ಚೋದಿಲ್ಲ ಅದು, ಗೊತ್ತಾಯ್ತಾ? ಕಚ್ಚಿದ್ರು ಸುಮ್ಮನೆ ಏನಾಗೋದಿಲ್ಲ ಅದರಿಂದ. ಅದಕ್ಕೆ ಫಣಿ ಫಣ ಅರ್ಪಿತಂ, ಫಣ ಅಂದ್ರೆ ಒಂದಿನ ಫಣಿ ಫಣೇಶು ಅರ್ಪಿತಂ. ಐದು ಹೆಡೆ ಮೇಲೆ ಕೃಷ್ಣ ಕುಣದಾಡ್ತಿರ್ತಾನೆ, ಹಾವಿಗೆ ಎಷ್ಟು ಇದಾಗುತ್ತೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಂತ ನಿನ್ನ ಪಾದ ಕಮಲವನ್ನ ಕುಣಿದ್ಬೇಕಾದ್ರೆ ದೇವ್ರು ಏನ್ ಮಾಡಿಲ್ಲ? ಏನ್ ಮಾಡಿಲ್ಲ? ದೇವ್ರು ಕುಣಿಬೇಕಾದ್ರೆ ಭಾರಿ ತನ್ನ ರೂಪ ಬದಲಾಯಿಸಿಕೊಂಡು ಭಾರಿ ದೊಡ್ಡದು ಮಾಡಿ ಅನ್ನೋದು ಕುಣದಿಲ್ಲ. ಕೋಮಲಂ ಹೇಗಿದೆ? ಪದಾಂಬುಜಂ, ಪಾದ ಕಮಲ ಒದ್ದಾಡ್ತಾ ಇದೆ ಹಾವದು. ಅಂದ್ರೆ ದೇವರ ಸರ್ವ ಅವಯವಗಳಿಗೂ ಏನಿಲ್ಲ, ಭೇದ ಇಲ್ಲ. ಅಷ್ಟು ಕೋಮಲವಾಗಿದ್ದೇ ಅದು ಹಾರ್ಷ ಆಗೂ ಇರುತ್ತೆ, ಹಾರ್ಷ ಆಗಿದ್ದೇ ಕೋಮಲವಾಗಿರುತ್ತೆ. ಅಣೋರಣೀಯಾನ್ ಮಹತೋ ಮಹೀಯಾನ್, ಸೂಕ್ಷ್ಮವಾಗಿದ್ದೇ ದೊಡ್ಡದಾಗಿರುತ್ತೆ, ದೊಡ್ಡದಾಗಿದ್ದೇ ಸೂಕ್ಷ್ಮವಾಗಿರುತ್ತೆ. ಇಲ್ಲಿ ನೋಡಿದ್ರೆ ಅತ್ಯಂತ ಪದ ಕಮಲ, ಇನ್ನೊಂದು ಕಡೆಗೆ ಪಣಿಪಣವನ್ನ ತುಳಿದು ಹಾಕ್ತಾ ಇದೆ. ಇದು ದೇವರ ಮಹಿಮೆ. ಇಲ್ಲದವ್ರು ಏನ್ ಮಾಡ್ಬೇಕಾಗಿತ್ತು? ಅದು ಬೇರೆ ಪದಾರ್ಥ ಸ್ಕ್ರೂ ಡ್ರೈವರ್ ಇರ್ತದೆ, ಚಿಕ್ಕದು ದೊಡ್ಡದು ಅಥವಾ ಚೇಂಜ್ ಮಾಡ್ತಾ ಹೋಗ್ತಾರೆ, ಅದ್ರಿಂದ ಮ್ಯಾಚ್ ಆಗೋದಿಲ್ಲ. ದೇವರಿಗೆ ಯಾವ ಪ್ರಶ್ನೆ ಏನ್ ಮಾಡ್ತಾನೆ? ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಅದಕ್ಕಾಗಿ ಪದಾಂಬುಜಂ ಕೃಣು ಕುಚೇಶು ನಹ ಕೃಂಧಿ ಹೃಚ್ಛಯಂ. ನಮ್ಮ ವಕ್ಷಸ್ಥಳದಲ್ಲಿ ಇಟ್ಬಿಡು ಪ್ರಾರ್ಥನೆ. ಯಾತಕ್ಕೆ ಮಾಡ್ತಾರೆ ಗೊತ್ತಾ ಇದನಾ? ಕೃಂಧಿ ಹೃಚ್ಛಯಂ, ಎಷ್ಟು ಒಳ್ಳೆ ಅರ್ಥ ಇದೆ ಅಂದ್ರೆ, ಅಲ್ಲಿ ಕಾಳಿಯನ ಹೆಡೆಯನ್ನ ತುಳಿದ್ರಿ, ಅಲ್ಲಿದ್ದ ಏನಾಯ್ತು? ಅಲ್ಲಿ ವಿಷ ಹೋಗ್ಬಿಡ್ತು. ನಮ್ಮ ಎದೆಯನ್ನ ತುಳಿದು ಬಿಡು, ಕಾಮ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಈ ನಮ್ಗೆ ಅರ್ಥ ಆಯ್ತು. ಗೋಪಿಯವರು ಕಾಮದಿಂದ ಬಂದಿದ್ರು, ಚೇಂಜ್ ಆಗ್ಬಿಟ್ರವ್ರು. ಏನ್ ಮಾಡಿದ್ರು ಅವ್ರೀಗ? ಭಕ್ತಿ ಬಂದ್ಬಿಡ್ತವ್ರು. ಇಲ್ಲಿ ಹೋದ್ರೆ ಏನ್ ಮಾಡ್ಬೇಕಾದ್ರೆ ನೀನು ಈ ರೀತಿ ಯಾರು ಹೇಳ್ತಾರ? ಹಾವಿನ ಹೆಡೆಯನ್ನ ತುಳಿದು ವಿಷ ನಾಶ ಮಾಡಿದಿ, ನಮ್ಮ ಹೃದಯದಲ್ಲಿ ಇಟ್ಬಿಡು ಅಂತ ಕೇಳಿದ್ರೆ ಡೇಂಜರಸ್ ಅದು, ಅದು ಇಡಬೇಡ ಅಂತ ಹೇಳ್ಬೇಕಾಗಿತ್ತು. ಹೌದಾನೆ? ಯಾಕಂದ್ರೆ ಎಂಥದ್ದು ನಾಶ ಮಾಡೋದು, ಇಲ್ಲಿ ನಾಶ ಮಾಡಬೇಕು, ಏನನ್ನ ಕಾಮ ನಾಶ ಮಾಡಬೇಕು. ಅದಕ್ಕೋಸ್ಕರವೇ ಗೋಪ್ಯ ಕಾಮ ತಂಬೋದಕ್ಕೆ ವ್ಯಾಖ್ಯಾನ ಇದೆ. ಋಣು ಕುಚೇಶು ನಹ ಕೃಂಧಿ ಹೃಚ್ಛಯಂ, ಹೃಚ್ಛಯ ಅಂದ್ರೆ ಮನಸ್ಸಿನ ಒಂದು ಯೋಜನೆ, ಈ ಕಾಮವನ್ನು ನಾಶ ಮಾಡಿಬಿಡು. ಪ್ರಣತ ದೇಹಿನಾಂ ಪಾಪ ಕರ್ಶನಂ, ಕಾಮ ನಾಶ ಮಾಡೋದು ತುಂಬಾ ಅರ್ಥ ಇದೆ. ಒಂದರ್ಥ ಈ ಕಾಮ ನಾಶ ಮಾಡು, ಇನ್ನೊಂದರ್ಥ ಕಾಮ ಅಂದ್ರೆ ಏನು? ಫಲಾಪೇಕ್ಷೆ, ಫಲಾಪೇಕ್ಷೆ ಬರದಂತೆ ಮಾಡಿಬಿಡು ಅಂತ. ಫಲಾಪೇಕ್ಷೆ ಎಂದು ನಮಗೆ ಬರಬಾರದು. ಅದನ್ನೇ ಪ್ರಹ್ಲಾದ ಕೇಳೋದು. ಏನಂತ ಕೇಳ್ತಾರೆ? ಕಾಮಾನಾಂ ಹೃದಯ ಅಸಂಬ್ರೋಹಂ ಭವತಸ್ತು ಋಣೇ ವರಂ. ನರಸಿಂಹದೇವರೇ, ನನ್ನ ಕಾಮನೆ ಎಂದು ಬರಲೇಬಾರದು, ಆ ರೀತಿ ವರ ಕೇಳೋ ಬುದ್ಧಿನೇ ಬರದಂತೆ ಮಾಡಿಬಿಡು ಅಂತ ಕೇಳ್ತಾರೆ. ಆ ಅರ್ಥದಲ್ಲಿ ಕೃಣು ಕುಚೇಶು ನಹ ಕೃಂಧಿ, ಕೃಂಧಿ ಅಂದ್ರೆ ನಾಶ ಮಾಡು, ಹೃಚ್ಛಯಂ, ಹೃಚ್ಛಯನ್ ಮನಸ್ಸಿನ ಕಾತರವನ್ನ ನಾಶ ಮಾಡಿಬಿಡು ಅದು ಹೇಳ್ತಾರೆ ಈಗ. ಪ್ರಣತ ದೇಹಿನಾಂ ಶರಣಾಗತಾನಾಂ ಪಾಪಕರ್ಶನಂ ಪಾಪನಾಶಕಂ ತೃಣಚರಾಹ ತೃಣಭಕ್ಷಕಾಹ ಗಾವಃ ತಾಹ ಅನುಗಚ್ಛತೀತಿ. ಕೃಷ್ಣ ಗೋವುಗಳಿಂದನೇ ಓಡಾಡ್ತಾನಂತೆ. ಇದು ಹೊರಗಿನ ಅರ್ಥ. ಒಡಗಿನ ಅರ್ಥ ಗೋವುಗಳು ಅಂದ್ರೆ ಶಾಸ್ತ್ರ, ಶಾಸ್ತ್ರಗಳ ಜೊತೆಗೆ ಪರಮಂತ ಇರ್ತಾನೆ ಅಂತ. ಶಾಸ್ತ್ರಗಳ ಜೊತೆಗೆ ಇರ್ತಾನೆ. ಅದಕ್ಕೆ ಮಧ್ವಯುಧ ಎರಡನೇ ಶ್ಲೋಕ ಏನಂತಿದೆ? ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯಂ ಅನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಗೋಕುಲ ಶಬ್ದಕ್ಕೆ ಶಾಸ್ತ್ರ ಸಂಪದ ಅಂತ ಒಂದರ್ಥ, ಗೋಗಳು ಗುಂಪು ಅಂತ ಒಂದರ್ಥ. ಅದು ಕೃಷ್ಣನಿಗೂ ಅನ್ವಯ, ವೇದವ್ಯಾಸ ರೂಪಕ್ಕೂ ಅನ್ವಯ. ಅದಕ್ಕೆ ಇಲ್ಲಿ ತೃಣಚರಾನುಗಮ್ ಶ್ರೀನಿಕೇತನಂ, ಅನುಗಚ್ಚತಿ ಸಮಾಚಾರ ಅನುಗ ತಮ್ಮ ಸೈನಿಕೇತ ರಮಾನಿವಾಸಭೂತಂ ಫಣಿನಃ ಕಾಲೀಯನ್ ಕಾಲೀಯಸ್ಯ ಫಣಾಸು ಅರ್ಪಿತಂ ತೇ ಪದಾಂಬುಜಂ ನಃ ಕುಚೇಶು ಕೃಣು ನಿಧಿ ಹೃಚ್ಛ್ರೇಯಂ ಕಾಮಂ ಕೃಂಧಿ ಛಿಂದಿ. ನೋಡಿ, ಕಾಮನ್ ನಾಶ ಮಾಡ್ಯಾಕೆ ಬಿಡಬೇಕೆ ಹೊರತು ನೀನು ಬೆಳೆಸಬಾರ್ದು. ಪುಷ್ಕರೇ ಕ್ಷಣ ಏನೋ ಹೌದು, ಚರ ಬದಕ್ಕೆ ಧಾತು, ಅದು ಧಾತುವಿಗೆ ಭಕ್ಷಣ ಅಂತ ಅರ್ಥ ಇದೆ. ಚರ ಗತಿ ಭಕ್ಷಣ ಇವಂತ ಧಾತು, ಚರಣ ನಡೆಯೋದಂತೂ ಅರ್ಥ, ತಿನ್ನೋದಂತೂ ಅರ್ಥ. ಅದಕ್ಕೆ ಎರಡರ್ಥ ನಮ್ಗೆ ಇಲ್ಲಿ ಯಾವ ಅರ್ಥ ಮಾಡಬೇಕು, ತೃಣ ಚರಗಳು ಅಂದ್ರೆ ಹೂವಿನ ಮೇಲೆ ನಡೆಯೋದು ಅಂತ ಮಾಡಬಾರ್ದು, ಹುಲ್ಲು ತಿನ್ನೋದು ಅಂತ ಮಾಡಬೇಕು. ಹುಲ್ಲು ತಿನ್ನೋದು ಅಂತ ಮಾಡಿದಾಗ ತೃಣಚರಾನುಗಂ ಶ್ರೀನಿಕೇತನಂ ಫಣಿಪಣಾರ್ಪಿತಂ ತೇ ಪದಾಂಬುಜಂ ಕೃಣು ಕುಚೇಶು ನಃ ಕೃಂಧಿ ಹೃಚ್ಛಯ. ಕೃಣು ಅಂದ್ರೆ ಕುರು ಅಂತ ಅರ್ಥ, ಕೃಂಧಿ ಅಂದ್ರೆ ಛಿಂದಿ ಅಂತ ಅರ್ಥ. ಅಲ್ಲಿರ್ಲಿ, ಇನ್ನು ಮುಂದೆ ನೆಕ್ಸ್ಟ್ ಅಪ್ ಹೋಗ್ತಾರೆ. ಈಗ ಇಷ್ಟೆಲ್ಲ ಮಾಡಿದ್ರೆ ಮಾತಾಡು ಅಂತ ಹೇಳ್ತಾರೆ. ಮಧುರಯಾಗಿರ ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಜಲೋಚಮಹಂಸೇನ ಪ್ರಿಯತಾಂ ಸಮರಾಧಯ ಆನಂದ ತೀರ್ಥ ವರದೇ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ.